We now come to the pages of the New Testament.
ಈಗ ನಾವು ಹೊಸ ಒಡಂಬಡಿಕೆಯ ಹಾಳೆಗೆ ಬಂದಿದ್ದೇವೆ.
We will turn to Matthew and chapter 1.
ಮತ್ತಾಯ ಒಂದನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ.
Here we read of the
ಇಲ್ಲಿ ನಾವು ಓದೋದೇನಪ್ಪ ಅಂದ್ರೆ
genealogy of Jesus Christ.
ಯೇಸು ಕ್ರಿಸ್ತನ ವಂಶಾವಳಿಯನ್ನ ನೋಡುತ್ತೇವೆ.
It doesn't go all the way up to Adam like in Luke chapter 3.
ಲೂಕಾ 3 ರಲ್ಲಿ ಹೇಳಿರುವ ಪ್ರಕಾರ ಆದಾಮನ ತನಕ ಹೋಗಿಲ್ಲ.
Here it was just to prove that he descended of the royals line of David.
ದಾವಿದನ ವಂಶಸ್ಥನು ಎಂಬುದಾಗಿ ಇಲ್ಲಿ ಸರಳವಾಗಿ ಹೇಳಲ್ಪಟ್ಟಿರುವಂತದ್ದು.
So it goes only up to Abraham.
ಅಲ್ಲಿ ಕೇವಲ ಅಬ್ರಾಹಮನವರೆಗೆ ಮಾತ್ರ ಹೋಗಿದೆ.
Probably because Matthew was writing to the Jews primarily.
ಯಾಕಿರಬಹುದು ಅಂದ್ರೆ ಮತ್ತಾಯನು ಯಹೂದ್ಯರಿಗೆ ಪ್ರಾಥಮಿಕವಾಗಿ ಬರೆಯುವ ಉದ್ದೇಶದಿಂದ.
Now there's an expression that comes very frequently in this book.
ಈ ಪುಸ್ತಕದಲ್ಲಿ ಒಂದು ಹೇಳಿಕೆ ಪದೇ ಪದೇ ಬರುತ್ತದೆ.
And that is
ಅದು
the expression the kingdom of heaven.
ಪರಲೋಕ ರಾಜ್ಯ ಎಂಬುವಂತ ಹೇಳಿಕೆಯಾಗಿದೆ.
ಇಟ್ ಕಮ್ಸ್ 32 ಟೈಮ್ಸ್.
ಇಲ್ಲಿ 32 ಬಾರಿ ಅದು ನಮ್ಮದಾಗಿದೆ.
ಅಂಡ್
ಮತ್ತು
ಫ್ರೀಕ್ವೆಂಟ್ಲಿ ಇನ್ ದಿ ಸರ್ಮನ್ ಆನ್ ದಿ ಮೌಂಟ್ ಇಟ್ಸೆಲ್ಫ್.
ಪರ್ವತದ ಮೇಲೆ ಮಾಡಿದ ಪ್ರಸಂಗದಲ್ಲಿ ಬಹಳಷ್ಟು ಬಾರಿ ಬರುವಂತದ್ದು.
ವಿ ರೀಡ್ ದ ವರ್ಡ್ ಹೆವೆನ್.
ಪರಲೋಕ ಎಂಬ ಪದವನ್ನ ಓದ್ತೇವೆ.
ಸೋ ದಿ ಫ್ರೀಕ್ವೆನ್ಸಿ ವಿತ್ ವಿಚ್ ದ ವರ್ಡ್ ಹೆವೆನ್ ಅಂಡ್ ಕಿಂಗ್ಡಮ್ ಆಫ್ ಹೆವೆನ್ ಅಪಿಯರ್ ಇನ್ ದಿಸ್ ಬುಕ್ teaches something.
ಈ ಪುಸ್ತಕದಲ್ಲಿ ಬರುವಂತಹ ಪರಲೋಕ ಮತ್ತು ಪರಲೋಕ ರಾಜ್ಯ ಎಂಬುವಂತಹ ಹೇಳಿಕೆಗಳು ನಮಗೇನೋ ಒಂದು ಕಲಿಸುತ್ತವೆ.
That the Old Testament, God's promise to Israel was essentially offering them a kingdom of this earth.
ಹಳೆ ಒಡಂಬಡಿಕೆಯಲ್ಲಿ ದೇವರ ವಾಗ್ದಾನವು ಇಸ್ರಾಯೇಲರಿಗೆ ಇಹಲೋಕಕ್ಕೆ ಸಂಬಂಧಪಟ್ಟದ್ದಾಗಿತ್ತು.
And you don't read much about heaven in the Old Testament.
ಹಳೆ ಒಡಂಬಡಿಕೆಯಲ್ಲಿ ಪರಲೋಕದ ಬಗ್ಗೆ ಹೆಚ್ಚು ನೀವು ನೋಡೋದಿಲ್ಲ.
Promise of heaven to the Israelites.
ಇಸ್ರಾಯೇಲರಿಗೆ ಪರಲೋಕದ ವಾಗ್ದಾನ ವಿದ್ದಿಲ್ಲ.
The entire old covenant related to earthly things.
ಹಳೆ ಒಡಂಬಡಿಕೆಯ ಪೂರ್ತಿ ಇಹಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ.
If they obeyed the Lord wholeheartedly, there was no promise of anything in heaven but promise of plenty of things on earth.
ಅವರು ಕರ್ತನಿಗೆ ಮನಪೂರ್ವಕವಾಗಿ ವಿಧೇಯರಾದರೂ ಕೂಡ ಪರಲೋಕದ ವಾಗ್ದಾನ ವಿದ್ದಿಲ್ಲ, ಇಹಲೋಕಕ್ಕೆ ಬಹಳಷ್ಟು ವಾಗ್ದಾನವೂ ಇತ್ತು.
This is the fundamental difference between old covenant and new covenant.
Hosa odambadikegu mattu hale odambadikegu iruvanta moolabhoota vyathasa idagide.
That's why John the Baptist and Jesus began with this message, repent for the kingdom of heaven is at hand.
Adakkagi snanikanada Yohananu mattu Yesu Kristanu ibbaru bodhisiddu enappa andre paraloka rajyavu samipavayitu tirigikolliri devara kadege embudagi.
Teaching the people that the kingdom of heaven had not yet come.
ಜನರಿಗೆ ಬೋಧಿಸಿದ್ದು ಏನಪ್ಪ ಅಂದ್ರೆ ಪರಲೋಕ ರಾಜ್ಯವು ಇನ್ನೂ ಬಂದಿಲ್ಲ ಎಂಬುದಾಗಿ.
It had to come in the future.
ಭವಿಷ್ಯದಲ್ಲಿ ಅದು ಬರಲಿಕ್ಕಿದೆ ಎಂಬುದಾಗಿ ಬೋಧಿಸಿದರು.
And that came on the day of Pentecost.
ಅದು ಪಂಚಶತಮ ದಿನದಂದು
ಬಂತು. John the Baptist and Jesus were preparing the way for that.
ಸ್ನಾನಿಕನಾದ ಯೋಹಾನ ಮತ್ತು ಯೇಸು ಕ್ರಿಸ್ತರು ಅದಕ್ಕಾಗಿ ದಾರಿಯನ್ನು ಸಿದ್ಧ ಮಾಡುತ್ತಿದ್ದರು.
So if we don't understand the difference between the kingdom of earth and the kingdom of heaven,
ನಾವು ಇಹಲೋಕ ರಾಜ್ಯ ಮತ್ತು ಪರಲೋಕ ರಾಜ್ಯಕ್ಕೆ ಇರುವಂತಹ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ್ರೆ,
we will go back to Old Testament promises and live an old covenant life.
ಹಳೆ ಒಡಂಬಡಿಕೆಯ ವಾಗ್ದಾನಗಳಿಗೆ ಹೋಗಿ ಹಳೆ ಒಡಂಬಡಿಕೆಯ ಮಾದರಿಯಲ್ಲಿ ಬದುಕಬೇಕಾಗುತ್ತದೆ.
And that's why you find today so many Christians who are occupied with messages on faith that deal only with promises on this earth.
ಅದಕ್ಕಾಗಿ ಅನೇಕ ಕ್ರೈಸ್ತರು ಇಂದು ಇಹಲೋಕಕ್ಕೆ ಸಂಬಂಧಪಟ್ಟಂತ ವಾಗ್ದಾನಗಳ ಮೇಲೆ ನಂಬಿಕೆಯನ್ನ ಮಾತ್ರ ಹೆಚ್ಚು ಕೇಂದ್ರೀಕರಿಸಿಕೊಳ್ಳುತ್ತಾರೆ.
When the Bible speaks about faith in the epistles, it's not talking about earthly blessings.
ಹೊಸ ಒಡಂಬಡಿಕೆಯ ಪತ್ರಿಕೆಗಳಲ್ಲಿ ಸತ್ಯವೇದವು ಹೇಳಿರುವಂತ ನಂಬಿಕೆಯು ಇಹಲೋಕದ ಆಶೀರ್ವಾದಕ್ಕೆ ಸಂಬಂಧಪಟ್ಟದ್ದಲ್ಲ.
Earthly blessings are a bonus thrown in.
ಇಹಲೋಕದ ಆಶೀರ್ವಾದವು ಬೋನಸ್ ರೀತಿಯಲ್ಲಿ ತೂರಿ ಬರುವಂತದ್ದಾಗಿದೆ.
Just like you work in a office for a salary and may get a bonus at the end of the year.
ಉದಾಹರಣೆಗೆ ನೀವು ಒಂದು ಕಚೇರಿಯಲ್ಲಿ ಸಂಬಳಕ್ಕಾಗಿ ಕೆಲಸ ಮಾಡುವಾಗ ವರ್ಷದ ಕೊನೆಯಲ್ಲಿ ಬೋನಸ್ ಬರುವ ರೀತಿಯಲ್ಲಿ.
In the same way, in the new covenant, the main thing is the kingdom of heaven.
ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮುಖ್ಯವಾದ ಸಂಗತಿ ಪರಲೋಕ ರಾಜ್ಯ.
And as we seek the kingdom of heaven first, the other earthly things get added to us as a bonus.
ಮೊದಲು ಪರಲೋಕ ರಾಜ್ಯವನ್ನ ನೀವು ಹುಡುಕೋದಾದ್ರೆ ಮಿಕ್ಕ ಎಲ್ಲಾ ಸಂಗತಿಗಳು ಬೋನಸ್ ರೀತಿಯಲ್ಲಿ ತೂರಿ ಬರುತ್ತವೆ.
That is the main thing that we need to recognize as we begin the gospel of Matthew.
ಮತ್ತಾಯನು ಬರೆದ ಸುವಾರ್ತೆಯನ್ನು ಪ್ರಾರಂಭಿಸುವಾಗ ಈ ಮುಖ್ಯವಾದ ಸಂಗತಿಯನ್ನು ನೆನಪಿಟ್ಟುಕೊಂಡು.
And that's why the Holy Spirit has used the expression kingdom of heaven 32 times in this book.
ಅದಕ್ಕಾಗಿ ಪವಿತ್ರಾತ್ಮನು ಈ ಪುಸ್ತಕದಲ್ಲಿ 32 ಬಾರಿ ಪರಲೋಕ ರಾಜ್ಯ ಎಂಬ ಪದವನ್ನು ಹೇಳಿದ್ದಾನೆ.
In the other gospels the same expression is called the kingdom of God.
ಮತ್ತೊಂದು ಹೇಳಿಕೆ ಬೇರೆ ಕಡೆ ದೇವರ ರಾಜ್ಯ ಎಂಬುದಾಗಿ ಇದೆ.
It's the same thing.
ಎರಡು ಒಂದೇ ಆಗಿದೆ.
ಬಟ್ ಹೆವೆನ್ ಇಸ್ ಎಂಫಸೈಸ್ಡ್ ಹಿಯರ್ ಟು ಶೋ ದಟ್ ದೇರ್ ಇಸ್ ಅ ಶಿಫ್ಟ್ ಫ್ರಮ್ ಅರ್ತ್ ಟು ಹೆವೆನ್ ಇನ್ ದ ನ್ಯೂ ಕವೆನಂಟ್.
ಇಲ್ಲಿ ಪರಲೋಕ ಎಂದು ಒತ್ತಿ ಹೇಳಿರುವಂತದ್ದೇನಪ್ಪ ಅಂದ್ರೆ ಇಹಲೋಕದಿಂದ ನಾವು ಪರಲೋಕಕ್ಕೆ ನಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಳ್ಳಬೇಕೆಂದು.
ಇನ್ ದಿ ಓಲ್ಡ್ ಕವೆನೆಂಟ್ ದೇ ವರ್ ಬ್ಲೆಸ್ಡ್ ವಿತ್ ಅರ್ಥ್ಲಿ ಬ್ಲೆಸಿಂಗ್ಸ್ ಇನ್ ಅರ್ಥ್ಲಿ ಪ್ಲೇಸ್.
ಹಳೆ ಒಡಂಬಡಿಕೆಯಲ್ಲಿರುವಂತಹ ಜನರು ಇಹಲೋಕದ ಸ್ಥಳದಲ್ಲಿ ಇಹಲೋಕದ ಆಶೀರ್ವಾದನ ಪಡೆದುಕೊಂಡರು,
ಪ್ರೈಮರಿಲಿ
ಪ್ರಾಥಮಿಕವಾಗಿ ಕಾನಾನ್ ದೇಶ.
ಬಟ್ ಇನ್ ದ ನ್ಯೂ ಕವೆನೆಂಟ್ ವಿ ಆರ್ ಬ್ಲೆಸ್ಡ್ ವಿತ್ ಸ್ಪಿರಿಚುವಲ್ ಬ್ಲೆಸಿಂಗ್ಸ್ ಇನ್ ಹೆವನ್ಲಿ ಪ್ಲೇಸ್.
ಹೊಸ ಒಡಂಬಡಿಕೆಯಲ್ಲಿ ಪರಲೋಕದ ಸ್ಥಳಗಳಲ್ಲಿ ಪರಲೋಕದ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೇವೆ.
ಕೀಪ್ ದಟ್ ಇನ್ ಮೈಂಡ್ ಆಸ್ ವಿ ಬಿಗಿನ್ ದ ಗಾಸ್ಪಲ್ ಆಫ್ ಮ್ಯಾಥ್ಯೂ.
ಮತ್ತಾಯನು ಬರೆದ ಸುವಾರ್ತೆಯನ್ನು ಪ್ರಾರಂಭಿಸುವಾಗ ಇವುಗಳನ್ನು ನೆನಪಿಟ್ಟುಕೊಳ್ಳಿ.
ದಟ್ ವಿಲ್ ಡೆಲಿವರ್ ಯು ಫ್ರಮ್ ಅ ಲಾಟ್ ಆಫ್ ಡಿಸೆಪ್ಷನ್ ದಟ್ಸ್ ಗೋಯಿಂಗ್ ಆನ್ ಇನ್ ಟುಡೇಸ್ ಕ್ರಿಶ್ಚಿಯನ್ ಪ್ರೀಚಿಂಗ್.
ಇಂದಿನ ಕ್ರೈಸ್ತ ಬೋಧನೆಗಳಲ್ಲಿ ಹೋಗುತ್ತಿರುವಂತಹ ವಂಚನೆಯಿಂದ ಇದು ನಿಮ್ಮನ್ನ ಬಿಡುಗಡೆಗೊಳಿಸುತ್ತದೆ.
ಸೊ ಕಮಿಂಗ್ ಟು ದಿಸ್ ಫಸ್ಟ್ ಚಾಪ್ಟರ್ ಆಫ್ ಮ್ಯಾಥ್ಯೂ,
ಮತ್ತಾಯ ಒಂದನೇ ಅಧ್ಯಾಯಕ್ಕೆ ಬರುವಾಗ ನಾವು
ವಿ ರೀಡ್ ಹಿಯರ್ ಅಬೌಟ್ ಸಾಲ್ವೇಷನ್,
ರಕ್ಷಣೆಯ ಕುರಿತು ನಾವಿಲ್ಲಿ ನೋಡ್ತೇವೆ.
Matthew 1:21. ಯು ಶಾಲ್ ಕಾಲ್ ಹಿಸ್ ನೇಮ್ ಜೀಸಸ್ ಬಿಕಾಸ್ ಹಿ ವಿಲ್ ಸೇವ್ ಹಿಸ್ ಪೀಪಲ್ ಫ್ರಮ್ ದೇರ್ ಸಿನ್ಸ್.
ನೀವು ಆತನ ಹೆಸರನ್ನ ಯೇಸು ಎಂದು ಕರೆಯುತ್ತೀರಿ, ಯಾಕಂದರೆ ಆತನೇ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು.
Found among believers to say I am saved, then they ask people, are you saved?
Janaranna naavu neevu rakshane hondiddira embudagi keluvaga baruvanta samanya helike haudu rakshane hondiddeve anta.
That's a very good question.
Adu tumba olle prashne.
A very good thing to know that we are saved.
Naavu rakshane hondiddeve anta tilidukolladu bala mukhya.
But saved from what?
Yavudarinda rakshane hondiddeve naavu?
It doesn't say here Jesus came to save us from hell.
Yesu namanna narakadinda bidisi kaapadalu bandanu anta helilla
illi. He came to save us from our sins.
Namma paapagalinda bidisi kaayalu bandanu.
And when we are saved from our sins, we automatically get saved from hell.
ನಾವು ಪಾಪದಿಂದ ರಕ್ಷಣೆಯನ್ನು ಹೊಂದಿದರೆ ನರಕದಿಂದ ತತ್ಕ್ಷಣಕ್ಕೆ ರಕ್ಷಣೆ ಹೊಂದುತ್ತೇವೆ.
But unfortunately, millions of Christians want to be saved from hell who don't seem to have much interest to be saved from sin right now.
ದುರದೃಷ್ಟವಶಾತ್ ಇಂದಿನ ಕ್ರೈಸ್ತರು ನರಕದಿಂದ ತಪ್ಪಿಸಿ ಕಾಪಾಡಲು ಮನಸ್ಸನ್ನ ಹೊಂದಿಕೊಳ್ಳುತ್ತಾರೆ, ಆದರೆ ಪ್ರಸ್ತುತ ತಮ್ಮ ಪಾಪಗಳಿಂದ ಹೊರಬರಲು ಇಷ್ಟಪಡುವುದಿಲ್ಲ.
Let's get this understanding of salvation also clear in the first chapter.
ಹಾಗಾಗಿ ಮೊದಲನೇ ಅಧ್ಯಾಯದಲ್ಲಿ ರಕ್ಷಣೆ ಕುರಿತು ಸ್ಪಷ್ಟವಾದ ಅರ್ಥವನ್ನ ನಾವು ಮಾಡಿಕೊಬೇಕು.
Not only saved from sin.
ಪಾಪದಿಂದ ಮಾತ್ರ ರಕ್ಷಣೆ ಹೊಂದುವುದಲ್ಲ.
But as I told you,
ನಾನು ನಿಮಗೆ ಹೇಳಿದಾಗೆ
we're to be saved from this earth.
ಈ ಲೋಕದಿಂದ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು.
Because now it's a kingdom of heaven that Jesus has come to preach.
ಇಲ್ಲಿ ಪರಲೋಕ ರಾಜ್ಯವನ್ನು ಯೇಸು ಬೋಧಿಸಲು ಬಂದರು.
So when a person says I am saved,
ಒಬ್ಬ ಮನುಷ್ಯನು ತಾನು ರಕ್ಷಣೆ ಹೊಂದಿದ್ದೇನೆ ಎಂದು ಹೇಳುವಾಗ
he asks himself saved from what?
ತನಗೆ ತಾನು ಕೇಳಿಕೊಳ್ಳಬೇಕು ಯಾವುದರಿಂದ ರಕ್ಷಣೆ ಹೊಂದಿದ್ದೇನೆ ಅಂತ.
Am I saved from sin in my life?
ನನ್ನ ಜೀವಿತದಲ್ಲಿ ಪಾಪದಿಂದ ರಕ್ಷಣೆ ಹೊಂದಿದ್ದೇನೆ?
Have I overcome anger and lust and bitterness and jealousy?
ಕೋಪ, ಹೊಟ್ಟೆ ಕಿಚ್ಚು, ಕಹಿ ಭಾವನೆ ಇವುಗಳಿಂದ ರಕ್ಷಣೆ ಹೊಂದಿದ್ದೇನೆ ಅಂತ ಕೇಳ್ಕೋಬೇಕು.
Have I been saved from the earth and being attracted and drawn and living for the things of this earth?
ಇಹಲೋಕದ ಸಂಗತಿಗಳನ್ನು ಬಿಟ್ಟು ಇಹಲೋಕದ ಆಕರ್ಷಣೆಯಿಂದ ರಕ್ಷಣೆ ಹೊಂದಿದ್ದೇನ?
That is the question.
ಅದು ಪ್ರಶ್ನೆ.
So remember this.
ಇದನ್ನ ನೆನಪಿಡಿ.
As soon as you come to the pages of the New Testament, the very first promise is Jesus will save his people from their sins.
ಹೊಸ ಒಡಂಬಡಿಕೆಗೆ ನೀವು ಬರುವಾಗ ಮೊದಲ ವಾಗ್ದಾನ ಹೇಳಿರೋದೇನಪ್ಪ ಅಂದ್ರೆ ಯೇಸು ತನ್ನ ಜನರನ್ನ ಅವರ ಪಾಪಗಳಿಂದ ರಕ್ಷಿಸುತ್ತಾರೆ ಎಂಬುದಾಗಿ.
Forgive us our sins.
ಕೇವಲ ನಮ್ಮ ಪಾಪವನ್ನು ಕ್ಷಮಿಸೋದಲ್ಲ.
That is just cleaning the vessel.
ಅದು ಪಾತ್ರೆಯನ್ನು ಶುದ್ಧಗೊಳಿಸಿದ ಹಾಗೆ.
Filth of our past life.
ನಮ್ಮ ಹಿಂದಿನ ಜೀವಿತದ ಎಲ್ಲ ಅಶುದ್ಧತವನ್ನು ತೆಗೆದುಹಾಕುವುದು.
Even when our heart is cleansed from the guilt of our past life.
ನಮ್ಮ ಹಿಂದಿನ ಜೀವಿತದ ಎಲ್ಲ ಅಶುದ್ಧತವನ್ನು ತೆಗೆದುಹಾಕಿದರೂ ಸಹ
there is a power in our nature that is always dragging us down into sin.
ನಮ್ಮ ಸ್ವಭಾವದಲ್ಲಿ ಒಂದು ಬಲವಿದೆ, ಅದು ನಮ್ಮನ್ನ ಯಾವಾಗಲೂ ಪಾಪಕ್ಕೆ ಸೆಳೆಯುತ್ತಿರುತ್ತದೆ.
And for that what we need is not forgiveness but deliverance.
ಅಲ್ಲಿ ನಮಗೆ ರಕ್ಷಣೆಯ ಅವಶ್ಯಕತೆ ಇಲ್ಲ, ಬಿಡುಗಡೆಯ ಅವಶ್ಯಕತೆ ಇದೆ.
That's why Jesus taught us to pray in Matthew 6 like this.
ಮತ್ತಾಯ 6ರಲ್ಲಿ ಯೇಸು ಈ ರೀತಿಯಾಗಿ ಪ್ರಾರ್ಥಿಸುವಂತೆ ಹೇಳಿದರು.
Forgive us our sins.
ನಮ್ಮ ಪಾಪಗಳನ್ನು ಕ್ಷಮಿಸು.
And then deliver us from evil.
ಕೇಡಿನಿಂದ ತಪ್ಪಿಸು ಎಂಬುದಾಗಿ.
So we need forgiveness and deliverance.
ಕ್ಷಮಾಪಣೆ ಮತ್ತು ಬಿಡುಗಡೆ ಎರಡೂ ಬೇಕು ನಮಗೆ.
So salvation is not just forgiveness.
ರಕ್ಷಣೆಯು ಕೇವಲ ಬಿಡುಗಡೆ ಅಲ್ಲ.
But deliverance from the power of sin in our life.
Namma jeevitadalli paapada baladinda bidugadeyanu
hondudu. That is in the first page of the New Testament.
Hosa odambadikeya modala haaleyalliye baruvantaddu idagide.
The kingdom of heaven is the very first message that Jesus preached in Matthew 4:17.
Mattaya 4:17 ralli Yesu bodhisiddu paraloka rajya embudagi.
If you just keep these two things in mind.
Ee eradu sangathigalanna manasalli ittukollodadre
neevu. This is in the New Testament.
Hosa odambadikeya modala vaagdana.
Saved from all sin.
Ella paapagalinda bidugadeyanu hondovantaddu.
First message that Jesus preached.
ಯೇಸು ಬೋಧಿಸಿದ ಮೊದಲ ಸಂದೇಶ. ಮಾನಸಾಂತರ ಪಡ್ರಿ.
ವೈ?
ಯಾಕೆ?
ಬಿಕಾಸ್ ದ ಕಿಂಗ್ಡಮ್ ಆಫ್ ಹೆವನ್ ಇಸ್ ನಿಯರ್.
ಪರಲೋಕ ರಾಜ್ಯವು ಸಮೀಪವಾಗಿರುವುದರಿಂದ ಇವತ್ತು
ಇಟ್ ಆಸ್ ಆಲ್ರೆಡಿ ಕಮ್.
ಇವತ್ತು ಆಗಲೇ ಬಂದಿದೆ ಅದು.
ರಿಪೆಂಟ್ ಅಂಡ್ receive the kingdom of heaven into your life.
Manasantara padri parloka rajyavanna svikarisikolri.
So if we keep these two things in our mind as how the gospel of Matthew begins.
Mattayanu barada suvarte prarambhisuvaga ee eradu sangatigalanna neevu nenapittukolluvaga.
We will be delivered from a lot of deception that's going on in today's Christian preaching.
Indina Christa prasangadalli hogutiruvanta vanchaneyinda neevu tappisi kaapadalpaduttiri.
Does not preach salvation from sin.
Adu paapadinda rakshane bodisodilla.
Does not preach repentance.
Manasantara bodisodilla.
Does not preach about blessings in heavenly places.
ಪರಲೋಕದ ಸ್ಥಳದಲ್ಲಿರುವಂತಹ ಆಶೀರ್ವಾದಗಳನ್ನು ಬೋಧಿಸೋದಿಲ್ಲ.
These are the fundamental things with which the gospel, New Testament begins.
ಹೊಸ ಒಡಂಬಡಿಕೆಯು ಈ ರೀತಿಯ ಮೂಲಭೂತ ಸತ್ಯಗಳನ್ನು ಬೋಧಿಸುತ್ತದೆ.
The devil has led Christians back into the old covenant life.
ಸೈತಾನನು ಜನರನ್ನು ಮತ್ತೆ ಹಳೆ ಒಡಂಬಡಿಕೆಯ ಜೀವಿತಕ್ಕೆ ಬೆಳೆಸಿದ್ದಾನೆ. ಅವರಿಗೆ ಕ್ಷಮಾಪಣೆ ಅವಶ್ಯಕತೆ ಇದೆ. ಆದ್ರೆ
ನೋ ಡೆಲಿವರೆನ್ಸ್ ಫ್ರಮ್ ಸಿನ್,
ಪಾಪದಿಂದ ಬಿಡುಗಡೆ ಇಲ್ಲ.
ಅಂಡ್ ನೋ ಸೀಕಿಂಗ್ ಫಾರ್ ಥಿಂಗ್ಸ್ ಇನ್ ಹೆವೆನ್,
ಪರಲೋಕದ ಸಂಗತಿಗಳಿಗಾಗಿ ಹುಡುಕ್ತಾ ಇಲ್ಲ.
Let's look at the genealogy of Jesus in the first 17 verses.
ಮೊದಲ 17 ವಚನದಲ್ಲಿ ಯೇಸುವಿನ ವಂಶಾವಳಿ
ನೋಡಿಕೊಳ್ಳೋಣ. There are four women mentioned here.
ಇಲ್ಲಿ ನಾಲ್ಕು ಸ್ತ್ರೀಯರ ಹೆಸರಿದೆ.
It's interesting to see who they are.
ಅವರು ಯಾರು ಅಂತ ನೋಡುವುದು ಆಸಕ್ತಿಕರ.
First of all, Tamar in verse 3.
ಮೂರನೇ ವಚನದಲ್ಲಿ ತಾಮಾರಳು ಎಂಬುದಾಗಿ.
And Tamar was Judah's daughter-in-law.
ತಾಮಾರಳು ಯೂದನ ಸೊಸೆಯಾಗಿದ್ದಾಳೆ.
And he had a children through his daughter-in-law.
ಆತನು ತನ್ನ ಸೊಸೆಯ ಮುಖಾಂತರ ಮಕ್ಕಳನ್ನು ಪಡೆದುಕೊಂಡನು.
It was adultery within the family.
ಕುಟುಂಬದಲ್ಲೇ ವ್ಯಭಿಚಾರವು ಅಡಗಿತ್ತು.
And think of this, Jesus was planning his genealogy from heaven hundreds of years before he came to this earth.
ಇದರ ಬಗ್ಗೆ ಯೋಚಿಸಿರಿ, ಯೇಸು ಭೂಲೋಕಕ್ಕೆ ಬರುವ ನೂರಾರು ವರ್ಷಗಳ ಮೊದಲೇ ತನ್ನ ಕುಟುಂಬ ಹೀಗಿರಬೇಕೆಂತ ಯೋಜಿಸುತ್ತಿದ್ದರು.
You were planning your genealogy, your family line.
ನಿಮ್ಮ ಕುಟುಂಬ ಹೇಗಿರಬೇಕು ಅಂತ ನೀವು ಯೋಜಿಸ್ತಾ ಇದ್ರೆ ಮೊದಲು.
You would like to choose a pure line with a lot of rich people and good looking people, etc.
Shuddha kutumba irbeku, aishwaryavanta kutumba irbeku, chanagi kanuvanta kutumba irbeku
ante yojisthidru. Jesus chooses a line which from the beginning is tainted with incest, meaning adultery in the family.
Yesu entaha kutumbavana yojustha idru tamagagi andre vyabicharadalle todagiruvanta kutumbavana Yesu arisikondaru.
The second woman mentioned here is Rahab in verse 5.
Aidane vachanadalli namudagiruvanta eradane stree hesaru ರಹೇಬಳು.
ರಹಾಬ್ ವಾಸ್ ದ ಮೋಸ್ಟ್ ವೆಲ್ ನೋನ್ ಪ್ರಾಸ್ಟಿಟ್ಯೂಟ್ ಇನ್ ಜೆರಿಕೋ.
ಯೆರಿಕೋದಲ್ಲಿ ಜನಪ್ರಿಯ ವ್ಯಭಿಚಾರಣಿ ರಹೇಬಳಾಗಿದ್ದಳು.
ವುಡ್ ಯು ಚೂಸ್ ಸಚ್ ಎ ಪರ್ಸನ್ ಟು ಬಿ ಇನ್ ಯೋರ್ ಫ್ಯಾಮಿಲಿ ಲೈನ್?
ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಇಂತಹ ವ್ಯಕ್ತಿಯನ್ನ ನೀವು ಆರಿಸಿಕೊಳ್ಳುತ್ತೀರಾ?
ದ ಥರ್ಡ್ ವುಮನ್ ಮೆನ್ಷನ್ ಹಿಯರ್ ಇನ್ ವರ್ಸ್ 5 ಇಸ್ ರೂತ್.
ಐದನೇ ವಚನದಲ್ಲಿ ಹೇಳಿರುವಂತಹ ಮತ್ತೊಂದು ಸ್ತ್ರೀ ಹೆಸರು ರೂತಳು.
ರೂತ್ ಇಸ್ ಅ ಮೋವಾಬೈಟ್ ವಿ ರೀಡ್.
ರೂತಳು ಮೋವಾಬಳು ಎಂಬುದಾಗಿ ಓದ್ತೇವೆ ನಾವಿಲ್ಲಿ.
ಯು ನೋ ಹೂ ಮೋವಾಬ್ ವಾಸ್, ಹರ್ ಆನ್ಸೆಸ್ಟರ್.
ಆಕೆಯ ಪೂರ್ವಿಕನಾದ ಮೋವಾಬ್ ಅನ್ನು ಯಾರು ಗೊತ್ತಾ?
ಮೋವಾಬ್ was the child born when Lot committed adultery with his own daughter.
ಲೋಟನು ತನ್ನ ಸ್ವಂತ ಮಗಳೊಟ್ಟಿಗೆ ವ್ಯಭಿಚಾರ ಮಾಡಿದಾಗ ಹುಟ್ಟಿದಂತವನೇ ಮೋವಾಬನು.
You choose a line like that?
ಇಂತಹ ಹಿನ್ನೆಲೆಯನ್ನ ನೀವು ಆರಿಸಿಕೊಳ್ಳುತ್ತೀರಾ?
These were the physical ancestors of Jesus.
ಇವರುಗಳು ಯೇಸುವಿನ ದೈಹಿಕ ಪೂರ್ವಿಕರಾಗಿದ್ದರು.
These three.
ಈ ಮೂರು ಜನರು.
And one more woman is mentioned.
ಮತ್ತೊಂದು ಸ್ತ್ರೀ ಹೆಸರು ಇಲ್ಲಿದೆ.
Not a physical ancestor of Jesus.
ಆಕೆಯು ಯೇಸುವಿನ ದೈಹಿಕ ಪೂರ್ವಿಕಳಲ್ಲ.
But who was ancestor of Joseph.
ಆಕೆಯು ಯೋಸೆಫನ ಪೂರ್ವಿಕಳು.
And that is Bathsheba mentioned in verse 6.
ಆರನೇ ವಚನದಲ್ಲಿ ಬತ್ಸೇಬಳು ಎಂಬುದಾಗಿ.
There again it's a terrible story how David committed adultery with somebody else's wife.
ದಾವಿದನು ಮತ್ತೊಬ್ಬರ ಹೆಂಡತಿಯೊಟ್ಟಿಗೆ ವ್ಯಭಿಚಾರ ಮಾಡಿರುವಂತಹ ಭಯಾನಕ ಕಥೆ ಅದು.
Killed the husband and married that wife.
ಆಕೆಯ ಗಂಡನನ್ನ ಕೊಂದು ಆಕೆಯನ್ನೇ ಮದುವೆಯಾಗುವಂತದ್ದು.
And imagine Jesus genealogy having all these names right in the very first page.
ನೋಡ್ರಿ, ಯೇಸುವಿನ ವಂಶಾವಳಿಯು ಈ ರೀತಿಯಾಗಿ ಪ್ರಥಮ ಹಾಳೆಯಲ್ಲಿಯೇ ಬಂದಿದೆ.
Even if that was your history, you wouldn't mention it.
ಅದು ನಿಮ್ಮ ಹಿನ್ನೆಲೆಯೇ ಆಗಿದ್ರು ಅವುಗಳನ್ನು ನೀವು ನಮೂದು ಮಾಡುತ್ತಿದ್ದಿಲ್ಲ ಇಲ್ಲಿ.
Particularly among the Jews, they had the habit of not mentioning women's names at all.
ಯಹೂದ್ಯರಲ್ಲಿ ಒಂದು ಸ್ವಭಾವ ಏನಿತ್ತಪ್ಪ ಅಂದ್ರೆ ಸ್ತ್ರೀಯರ ಹೆಸರು ಅವರು ದಾಖಲಿಸುತ್ತಿದ್ದಿಲ್ಲ.
Genealogy was always the man's name.
ವಂಶಾವಳಿಯು ಪುರುಷರ ಹೆಸರಿನಿಂದ ಕೂಡಿರುತ್ತಿತ್ತು.
You see that in Luke chapter 3 which is a genealogy of Mary and Mary's name is not even mentioned.
ಲೂಕ 3ರಲ್ಲಿ ಮರಿಯಳ ಒಂದು ವಂಶಾವಳಿ ನೋಡ್ತೇವೆ, ಆದ್ರೆ ಮರಿಯಳ ಹೆಸರೇ ಇಲ್ಲ ಅಲ್ಲಿ.
Mentioned as the wife of Joseph.
ಯೋಸೆಫನ ಹೆಂಡತಿ ಅಂತ ಮಾತ್ರ ನಮ್ಮದಾಗಿದೆ.
So in Jewish genealogies you read in the Old Testament you hardly ever see the mention of a woman.
ಯಹೂದ್ಯರ ವಂಶಾವಳಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಸ್ತ್ರೀಯರ ಹೆಸರು ಬಹಳ ಕಡಿಮೆ ಇದೆ, ವಿರಳ ಇದೆ.
Genesis or
ಆದಿಕಾಂಡ,
Chronicles,
ಒಂದು ಪೂರ್ವಕಲ ವೃತ್ತಾಂತರ, ಅನೇಕ ವಂಶಾವಳಿ.
Where do you read a mention of a woman?
ಎಲ್ಲಿ ಸ್ತ್ರೀಯರ ಹೆಸರು ದಾಖಲಾಗಿದೆ ಇಲ್ಲಿ?
So why are four women mentioned here?
ಯಾಕೆ ಇಲ್ಲಿ ನಾಲ್ಕು ಸ್ತ್ರೀಯರ ಹೆಸರು ದಾಖಲಾಗಿದೆ?
These are four women with a terrible history.
ಈ ನಾಲ್ಕು ಜನರ ಇತಿಹಾಸವು ಬಹಳಷ್ಟು ಭಯಾನಕವಾಗಿದೆ. ಲೈಂಗಿಕ ವೈಫಲ್ಯತೆ
ಆಲ್ ಫೋರ್ ಕೇಸ್
ಎಲ್ಲ ನಾಲ್ಕು ಪ್ರಕರಣಗಳಲ್ಲಿ
ರೂತ್ ಥ್ರೂ ಹರ್ ಆನ್ಸೆಸ್ಟರ್ ಮೋವಾಬ್
ರೂತಳು ಪೂರ್ವಿಕನಾದ ಮೋವಾಬನ ಮುಖಾಂತರ
ಬಂದಿದ್ದು
ಬೇರೆ ಎಲ್ಲರೂ ಬಹಳ ನೇರವಾಗಿ ಬಂದಂತದ್ದು.
ವೈ ಹ್ಯಾಸ್ ದ ಹೋಲಿ ಸ್ಪಿರಿಟ್ ಪುಟ್ ದಟ್ ಇನ್ ದ ವೆರಿ ಫಸ್ಟ್ ಪೇಜ್ ಆಫ್ ದ ನ್ಯೂ ಟೆಸ್ಟ್?
ಯಾಕೆ ಪವಿತ್ರಾತ್ಮನು ಹೊಸ ಒಡಂಬಡಿಕೆಯ ಮೊದಲ ಹಾಳೆಯಲ್ಲೇ ಇದನ್ನು ದಾಖಲಿಸಿದ್ದಾನೆ? ಒಂದು ಸಂಗತಿಯನ್ನು ನಮಗೆ ಕಲಿಸಲು,
ಜೀಸಸ್ ಐಡೆಂಟಿಫೈಡ್ ಹಿಮ್ಸೆಲ್ಫ್ ವಿತ್ ಸಿನರ್ಸ್ ಈವನ್ ದೋ ಹಿ ವಾಸ್ ಪ್ಯೂರ್ ಅಂಡ್ ಹೋಲಿ ಆಸ್ ಗಾಡ್.
ಅದೇನಪ್ಪಾ ಅಂದ್ರೆ ಯೇಸು ಕ್ರಿಸ್ತನು ತಾನು ಶುದ್ಧವಾದಂತಹ ದೇವರಾಗಿದ್ರೂ ಸಹ ಪಾಪಿಗಳೊಟ್ಟಿಗೆ ತಮ್ಮನ್ನ ತಾವು ಗುರುತಿಸಿಕೊಂಡರು ಎಂಬುದಾಗಿ.
ಹಿ ಡಿಡ್ನ್ಟ್ ವಾಂಟ್ ದ ವರ್ಸ್ಟ್ ಸಿನರ್ ಇನ್ ದ ವರ್ಲ್ಡ್ ಟು ಫೀಲ್ ಲೆಫ್ಟ್ ಔಟ್.
ಯೇಸು ಬಯಸಿದ್ದೇನಪ್ಪಾ ಅಂದ್ರೆ ಒಬ್ಬನೇ ಒಬ್ಬ ಕೆಟ್ಟ ಪಾಪಿಯು ಲೋಕದಲ್ಲಿ ತಾನು ಕೈ ಬಿಡಲ್ಪಟ್ಟಿದ್ದೇನೆ ಎಂದು ನೆನೆಸಬಾರದು ಎಂಬುದಾಗಿ.
ದಟ್ ಇಸ್ ವಾಟ್ ವಿ ಸೀ ಹಿಯರ್, ಹಿಸ್ ಟ್ರೆಮೆಂಡಸ್ ಲವ್ ಫಾರ್ ಸಿನ್ಫುಲ್ ಫಾಲನ್ ಮ್ಯಾನ್.
ಇಲ್ಲಿ ನಾವು ನೋಡುವಂತದ್ದು ಅದೇ ಆಗಿದೆ, ಪಾಪದಲ್ಲಿ ಬಿದ್ದಂತ ಜನರೆಡೆಗೆ ಯೇಸುವಿನ ಪ್ರೀತಿ ಬಹಳಷ್ಟಿತ್ತು.
ಅಂಡ್ ವಾಟ್ ವಿ ಸೀ ಹಿಯರ್ ಇಸ್ ದ ಟ್ರೂತ್ ಆಫ್ ವಾಟ್ ಜೀಸಸ್ ಸೆಡ್, ಐ ಡಿಡ್ ನಾಟ್ ಕಮ್ ಟು ಕಾಲ್ ದ ರೈಚಸ್ ಬಟ್ ಸಿನರ್ಸ್ ಟು ರಿಪೆಂಟ್.
ಇಲ್ಲಿ ನಾವು ಯೇಸು ಹೇಳಿದಂತ ಸತ್ಯವನ್ನ ನೋಡ್ತೇವೆ, ನಾನು ನೀತಿವಂತರಿಗೆ ಕರೀಲಿಕ್ಕೆ ಬರಲಿಲ್ಲ, ಪಾಪಿಗಳನ್ನ ಕರೀಲಿಕ್ಕೆ ಬಂದಿದ್ದೇನೆ.
ವೆರಿ ಫಸ್ಟ್ ಪೇಜ್
ಪ್ರಥಮ ಹಾಳೆಯಲ್ಲಿಯೇ ಇದು ಇದೆ.
ದೆನ್ ವಿ ರೀಡ್ ಹಿಯರ್,
ಇಲ್ಲಿ ನಾವು ಮುಂದೆ ಓದ್ತೇವೆ,
ಅಬೌಟ್ ಜೋಸೆಫ್ ವಾಂಟಿಂಗ್ ಟು ಪುಟ್ ಅವೇ ಮೇರಿ ವೆನ್ ಹಿ ಹರ್ಡ್ ದಟ್ ಶಿ ವಾಸ್ ಪ್ರೆಗ್ನೆಂಟ್.
ಮರಿಯಳು ಗರ್ಭಿಣಿ ಅಂತ ಗೊತ್ತಾದಾಗ ಯೋಸೆಫನು ಆಕೆಯನ್ನ ದೂರ ಇಡಲು ಬಯಸಿದನು.
And of course, everybody, like everybody else, Joseph assumed that she had committed sin.
Ellaru andukolladenappa andre Josephanu kuda aake paapa maadiddale embudagi.
There was never a case in the history of the world of a child being born without a father.
Tande illade magu huttidanta prakaranavu lokadalli ellu illa.
This was the first case.
Idu modala prakaranavagittu.
Unique because it was God himself coming as a baby.
Idu ondu vishishta yakandare devaru tane maguvagi baruvantaddu.
Joseph obviously couldn't understand.
Josephanu idanna ashtu artha madkolikagtirilla.
But the wonderful thing we see here is
adbhuta sangati navu nododenappa andre illi.
In verse 19.
19ne vachana.
Joseph was a righteous man.
ಯೋಸೇಫನು ನೀತಿವಂತನಾಗಿದ್ದನು.
And that's the first time the word righteous is mentioned in the New Testament.
ನೀತಿ ಎಂಬ ಪದವು ಹೊಸ ಒಡಂಬಡಿಕೆಯಲ್ಲಿ ಮೊದಲ ಬಾರಿ ಬಂದಿದ್ದಿಲ್ಲಿ.
As a righteous man, what is the characteristic of this righteous man mentioned here?
ನೀತಿವಂತನ ಗುಣಲಕ್ಷಣವು ಏನಂತ ಇಲ್ಲಿ ಹೇಳಲ್ಪಟ್ಟಿದೆ?
He did not want to disgrace Mary.
ಮರಿಯಳನ್ನ ಬಯಲಿಗೆ ತರಲು ಮತ್ತು ಆಕೆಯನ್ನ ಅವಮಾನ ಪಡಿಸಲು ಆತನಿಗೆ ಇಷ್ಟ ಇರಲಿಲ್ಲ.
What should be the primary characteristic of a righteous man?
ನೀತಿವಂತ ಮನುಷ್ಯನ ಪ್ರಾಥಮಿಕ ಗುಣಲಕ್ಷಣ ಏನಾಗಿರಬೇಕು?
That he does not want to expose the sin of other people.
ಆತನು ಮತ್ತೊಬ್ಬರ ಪಾಪವನ್ನ ಬಯಲಿಗೆ ತರುವಂತವನಾಗಿರುವುದಿಲ್ಲ.
Look at the number of Christians who go around speaking evil about others.
ನೋಡಿ, ಸುತ್ತ ಇರುವಂತ ಅನೇಕ ಕ್ರೈಸ್ತರು ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ.
That itself shows that they are not righteous.
ಅದೇ ತೋರಿಸುತ್ತದೆ ಅವರು ನೀತಿವಂತರಲ್ಲ ಅಂತ.
First mention of righteousness in the first page of the New Testament is this.
ಹೊಸ ಒಡಂಬಡಿಕೆಯಲ್ಲಿ ಹೇಳಿರುವಂತ ನೀತಿ ಎಂಬ ಪದವು ಈ ರೀತಿಯದ್ದಾಗಿದೆ.
I don't want to disgrace another person.
ಮತ್ತೊಬ್ಬರನ್ನ ಅವಮಾನ ಪಡಿಸಬಾರದು ಎಂಬುದಾಗಿ.
I don't want to expose another person's sin.
ಮತ್ತೊಬ್ಬರ ಪಾಪವನ್ನ ಬಯಲಿಗೆ ತರಬಾರದು ಎಂಬುದಾಗಿ.
Since he wanted to put her away secretly, verse 9.
ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಅಂತ 19ನೇ ವಚನದಲ್ಲಿ ನೋಡುತ್ತೇವೆ.
That's how a righteous man behaves.
ನೀತಿವಂತನು ಹಾಗೆ ನಡೆದುಕೊಳ್ಳುತ್ತಾನೆ.
Cover people's sin.
ಮತ್ತೊಬ್ಬರ ಪಾಪವನ್ನ ಮುಚ್ಚಿ ಹಾಕುತ್ತಾನೆ.
And so,
ಹಾಗೂ
there is a good example in Joseph that all of us can follow.
ಯೋಸೇಫನಲ್ಲಿ ಒಂದು ಉತ್ತಮ ಮಾದರಿ ಇದೆ ನಾವೆಲ್ಲರೂ ಅನುಸರಿಸಲು.
We go in chapter 2 to the story of the wise men.
ಎರಡನೇ ಅಧ್ಯಾಯಕ್ಕೆ ಹೋಗ್ತೇವೆ, ಅಲ್ಲಿ ಜೋಯಿಸನು ಅಂದ್ರೆ ಜ್ಞಾನವಂತನ ಕುರಿತು ಓದ್ತೇವೆ.
There's something foolish that these wise men did.
ಈ ಜೋಯಿಸರು ಒಂದು ಮೂರ್ಖತನವನ್ನ ಮಾಡ್ತಾರೆ ಇಲ್ಲಿ.
And that was, they followed the star.
ಅವರು ನಕ್ಷತ್ರವನ್ನು ಹಿಂಬಾಲಿಸ್ತಾರೆ.
Right up to Jerusalem.
ಯೆರೂಸಲೇಮಿನ ವರೆಗೂ.
And once they reached Jerusalem,
Jerusalem ಅನ್ನು ಅವರು ಪ್ರವೇಶಿಸಿದಾಗ,
they could have followed the star still.
ಅವರು ನಕ್ಷತ್ರವನ್ನು ಹಿಂಬಾಲಿಸಲೇಬೇಕಾಗಿತ್ತು.
But at that moment,
ಆ ಕ್ಷಣದಲ್ಲಿ ಅವರು,
they said, oh, now we don't need to follow the star anymore.
ನಕ್ಷತ್ರವನ್ನು ಹಿಂಬಾಲಿಸುವ ಅವಶ್ಯಕತೆ ಇಲ್ಲ ನಮಗೆ ಅಂತ ಹೇಳಿದರು.
We know that kings are always born in palaces.
ಅರಮನೆಯಲ್ಲಿಯೇ ಅರಸನು ಹುಟ್ಟುತ್ತಾನೆ ಅಂತ ನಮಗೆ ಗೊತ್ತು ಅಂತ ಹೇಳಿದ್ರು ಅವರು.
So, once they reached Jerusalem and they knew that Herod's palace was there.
Jerusalem ana praveshisidaga Herodana aramane ide anta gotayta avrige.
Yes, oh, we'll go there and find out. He must be there.
Arasanana illae kandkolona avanu illae uttirbeku anta ankondravaru.
Star is a picture of God's word.
Nakshatravu devara vakyakke soochaneyagide.
That will always lead us to Jesus.
Adu nammanna Yesu Kristana kadege nadesuttade.
But when we stop following the star,
navu nakshatravanna himbalisidu nilisidaga,
use our human wisdom,
namma manava gnanavanna upayogisidaga,
we end up in the wrong place,
tappada sthaladalli konagattave.
That's what happened to these wise men.
Ee joyisarige agiddu ade.
They ended up in the wrong place.
ಅವರು ತಪ್ಪಾದ ಸ್ಥಳಕ್ಕೆ ಹೋದರು.
Because they used their human reason.
ಅವರು ತಮ್ಮ ಮಾನವ ತರ್ಕ ಉಪಯೋಗಿಸಿದ್ದಕ್ಕಾಗಿ.
It was not in the palace that Jesus was born.
ಯೇಸು ಹುಟ್ಟಿದ್ದು ಅರಮನೆಯಲ್ಲಿ ಅಲ್ಲ.
Would these wise men ever have thought that he'd be born in a cow shed?
ಯೇಸು ದನದ ಕೊಟ್ಟಿಗೆಯಲ್ಲಿ ಹುಟ್ಟುತ್ತಾರೆ ಅಂತ ಜೋಯಿಸರು ಎಂದಾದರೂ ನೆನೆಸಿದ್ರಾ?
So they got delayed there.
ಹಾಗಾಗಿ ಅವರು ಅಲ್ಲಿ ತಡ ಮಾಡಲಿಲ್ಲ.
I don't know how long they got delayed.
ಅವರು ಎಷ್ಟು ತಡ ಮಾಡಿದ್ರು ನನಗೆ ಗೊತ್ತಿಲ್ಲ ಅಲ್ಲಿ.
But finally,
ಕೊನೆದಾಗಿ
ಅವರು got no answer from Herod except what the priest said that it's somewhere in Bethlehem he'll be born.
Herodaninda avarige uttara siglilla, yaro obru shastri helidru Bethlehemnalli yaro ondu magu hutide anta.
And so
hagagi avaru
they finally followed the star again.
Mattomme nakshatravanna himbalisidru.
The star led them to Bethlehem.
Nakshatravu Bethlehemige avaranna nadesitu.
Matthew 3 we read about John the Baptist.
Mattaya 3 ralli snanikanada Yohananna kurithu nortave.
He came baptizing in water, the first person in the Bible to baptize in water.
Aatanu janaranna diksha snanakke nadesalu bandanu.
And he told people,
ಆತನು ಜನರಿಗೆ ಹೇಳಿದ್ದು,
verse 11, I can only baptize you in water.
ನಾನು ನಿಮ್ಮನ್ನ ಕೇವಲ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತೇನೆ.
Someone is coming after me who will baptize you in the Holy Spirit.
ಮತ್ತಾಯ 3:11ರಲ್ಲಿ ಆತನು ಹೇಳ್ತಾನೆ, ಮತ್ತೊಬ್ಬನು ಬರಲಿಕ್ಕಿದ್ದಾನೆ, ಆತನು ನಿಮ್ಮನ್ನ ಪವಿತ್ರಾತ್ಮನಲ್ಲಿ ಸ್ನಾನ ಮಾಡಿಸುತ್ತಾನೆ ಎಂಬುದಾಗಿ.
Second promise in the New Testament.
ಹೊಸ ಒಡಂಬಡಿಕೆಯ ಎರಡನೇ ವಾಗ್ದಾನ ಇದಾಗಿದೆ.
The first is being saved from sin.
ಮೊದಲನೆಯದು ಪಾಪದಿಂದ ರಕ್ಷಣೆ.
The second is to be baptized in the Holy Spirit and fire.
ಪವಿತ್ರಾತ್ಮನಲ್ಲಿ ಮತ್ತು ಬೆಂಕಿಯಲ್ಲಿ ಸ್ನಾನವನ್ನ ಹೊಂದುವಂತದ್ದು.
We need both of these.
ನಮಗೆ ಇವೆರಡರ ಅವಶ್ಯಕತೆ ಇದೆ.
And Jesus comes to be baptized from him.
ಯೇಸು ಆತನಿಂದ ದೀಕ್ಷಾ ಸ್ನಾನ ಪಡಿಸಿಕೊಳ್ಳಲು ಬಂದರು.
He need not have been baptized.
ಯೇಸುವಿಗೆ ದೀಕ್ಷಾ ಸ್ನಾನದ ಅವಶ್ಯಕತೆ ಇರಲಿಲ್ಲ.
But he identifies himself with sin.
ಆದರೆ ಯೇಸು ಪಾಪಿಗಳೊಟ್ಟಿಗೆ ತಮ್ಮನ್ನ ತಾವು ಗುರುತಿಸಿಕೊಂಡರು. ಪಾಪವನ್ನೇ ಯೇಸು ಮಾಡಿರಲಿಲ್ಲ.
He stands in line with sinners.
ಪಾಪಿಗಳ ಸಾಲಿನ ಯೇಸು ನಿಂತರು.
And gets baptized.
ದೀಕ್ಷಾ ಸ್ನಾನವನ್ನು ಸಹ ಪಡೆದುಕೊಂಡರು.
He didn't have any old man to put away.
ಯೇಸುವಿನಲ್ಲಿ ಹಳೆ ಮನುಷ್ಯ ಇರಲಿಲ್ಲ ಹೊರಹಾಕಲು.
He himself, there was no old man in his nature.
ಯೇಸು ತಾವೇ ಆಗಿದ್ದರೂ ಅವರಲ್ಲಿ ಹಳೆ ಸ್ವಭಾವ ಅನ್ನುವಂಥದ್ದಿರಲಿಲ್ಲ.
Put away from his life. That's what we testify to in baptism.
ತಮ್ಮ ಜೀವಿತದಿಂದ ಹೊರಹಾಕಲು, ಅದನ್ನೇ ನಾವು ದೀಕ್ಷಾ ಸ್ಥಾನದಲ್ಲಿ ಸಾಕ್ಷೀಕರಿಸುವಂತದ್ದು. ಆದರೆ ಯೇಸು ಸಾಲಿನಲ್ಲಿ ನಿಂತರು.
In Matthew 4 verses 1 to 11 we see three temptations.
ಮತ್ತಾಯ 4ನೇ ಅಧ್ಯಾಯದಲ್ಲಿ ಯೇಸು ಎದುರಿಸಿದ ಮೂರು ಶೋಧನೆಯನ್ನು ನೋಡುತ್ತೇವೆ.
He was tempted concerning his physical need.
ದೈಹಿಕ ಅಗತ್ಯತೆಯ ಶೋಧನೆ ಎದುರಿಸಿದ್ರು ಯೇಸು.
He was tempted with earthly riches.
ಇಹಲೋಕದ ಐಶ್ವರ್ಯದ ಶೋಧನೆ.
And honor that the devil offered him.
ಸೈತಾನನು ಕೊಟ್ಟಂತ ಗೌರವದ ಶೋಧನೆ.
And he was tempted to seek honor for himself by jumping off the temple and landing on
earth. ಶಿಖರದ ಮೇಲಿನಿಂದ ಕೆಳಗಡೆ ಹಾರಿ ಯಾವುದೇ ಗಾಯ ಮಾಡಿಕೊಳ್ಳದೆ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳುವಂತ ಶೋಧನೆ. ಆದರೆ
ಈಚ್ ಟೈಮ್ ಹಿ ಓವರ್ ಕೇಮ್.
ಪ್ರತಿ ಬಾರಿನೂ ಯೇಸು ಜಯಿಸಿದ.
ಓನ್ಲಿ ಬೈ ಕೋಟಿಂಗ್ ಗಾಡ್ಸ್ ವರ್ಡ್.
ದೇವರ ವಾಕ್ಯವನ್ನ ಉಲ್ಲೇಖಿಸುವ ಮುಖಾಂತರ.
ದ ಡೆವಿಲ್ ಟೆಂಪ್ಟ್ಸ್ ಅಸ್ ಆಲ್ಸೋ ಟುಡೇ.
ಸೈತಾನ ನಮ್ಮನ್ನು ಇವತ್ತು ಕೂಡ ಶೋಧಿಸುತ್ತಾನೆ.
ಜೀಸಸ್ ವಾಸ್ ಟೆಂಪ್ಟೆಡ್ ಎಕ್ಸಾಕ್ಟ್ಲಿ ಲೈಕ್
ಯೇಸು ನಮ್ಮ ಹಾಗೆ ಶೋಧಿತನಾದನು ಎಂಬುದಾಗಿ ಹೇಳಲ್ಪಟ್ಟಿದೆ.
ದೇರ್ ಆರ್ ಓನ್ಲಿ 3 ಟೆಂಪ್ಟೇಷನ್.
ಇದು ಕೇವಲ ಮೂರು ಶೋಧನೆ.
ಫಸ್ಟ್ ವಾಸ್ ಅ ಟೆಂಪ್ಟೇಷನ್ ಟು seek for physical need without listening to God's word.
ಮೊದಲನೆ ಶೋಧನೆ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳದೆ ನಮ್ಮ ದೈಹಿಕ ಅಗತ್ಯತೆಯನ್ನು ಮುಟ್ಟಿಕೊಳ್ಳುವಂತದ್ದು.
Even though there was nothing wrong in turning stones into bread.
ಕಲ್ಲನ್ನ ರೊಟ್ಟಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿರಲಿಲ್ಲ.
Not cheating anybody.
ಯಾರಿಗೂ ಮೋಸ ಮಾಡುತ್ತಿರಲಿಲ್ಲ. ತಮ್ಮ ಅಗತ್ಯತೆಯನ್ನು ಮುಟ್ಟಿಕೊಳ್ಳುವಂತದ್ದು.
Jesus life was such that he would not do even a simple thing like that without a leading from his father.
ಯೇಸು ತನ್ನ ತಂದೆಯ ನಡೆಸುವಿಕೆ ಇಲ್ಲದೆ ಅಂತಹ ಸರಳ ಸಂಗತಿಯನ್ನು ಕೂಡ ಮಾಡುತ್ತಿರಲಿಲ್ಲ.
Now most people don't understand.
ಅನೇಕರು ಇದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ.
That we are to live by every word that proceeds out of God's mouth. It says in Matthew 4:4.
ಮತ್ತಾಯ 4:4 ರಲ್ಲಿ ಹೇಳುತ್ತೆ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ನಾವು ಬದುಕುತ್ತೇವೆ ಅಂತ.
If we don't listen to God's word speaking to us constantly, we're going to miss out on his very best for our life.
ದೇವರ ವಾಕ್ಯವನ್ನ ನಾವು ಸತತವಾಗಿ ಕೇಳಿಸಿಕೊಳ್ಳಲಿಲ್ಲ ಅಂದ್ರೆ ಆತನು ನಮಗಾಗಿ ಇಟ್ಟಂತ ಉತ್ತಮವಾದದ್ದನ್ನ ಕಳೆದುಕೊಳ್ಳುತ್ತೇವೆ.
Second temptation.
ಎರಡನೇ ಶೋಧನೆ
was to seek honor.
ಗೌರವವನ್ನ
ಹುಡುಕುವಂತದ್ದು. Temptation that comes to us.
ನಮಗೆ ಬರುವಂತ ಮತ್ತೊಂದು ಶೋಧನೆ ಆಗಿದೆ.
Jump down and show other people that we have faith.
ಮೇಲಿನಿಂದ ಹಾರಿ ನಮಗೆ ನಂಬಿಕೆಯನ್ನು ತೋರಿಸಿಕೊಳ್ಳುವುದು.
Like people say, I won't take medicine if I'm sick. I'll show I've got.
ಜನರು ಹೇಳ್ತಾರಲ್ಲ, ನಾನು ಅಸ್ವಸ್ಥನಾದಾಗ ಮಾತ್ರೆ ತಗೊಳ್ಳೋದಿಲ್ಲ, ನಂಬಿಕೆ ಇದೆ ಅಂತ ತೋರಿಸ್ತೀನಿ ಅಂತ.
Stupidity.
ಅದು ಮೂರ್ಖತನ.
If Jesus had done that, he would have died.
ಯೇಸು ಹಾಗೆ ಮಾಡಿದ್ರೆ ಸತ್ತೋಗ್ತಿದ್ರಲ್ಲ.
A lot of people don't take medicine, die also.
ಮಾತ್ರೆ ತೆಗೆದುಕೊಳ್ಳದಂತ ಅನೇಕರು ಸತ್ತು ಹೋಗಿದ್ದಾರೆ.
They don't show their faith, they show their stupidity.
ಅವರು ನಂಬಿಕೆನ ತೋರಿಸಲ್ಲ, ಮೂಢತನವನ್ನು ತೋರಿಸ್ತಾರೆ.
To all such people, you must quote this word that Jesus said, don't tempt the Lord your God.
ಇಂತಹ ಜನರಿಗೆ ಯೇಸು ಹೇಳಿದಂತ ವಚನ ಹೇಳಬೇಕು, ಕರ್ತನನ್ನ ಪರೀಕ್ಷಿಸಬೇಡ್ರಿ ಎಂಬುದಾಗಿ.
The third temptation we read was the all the glory of this world was offered to Jesus.
ಮೂರನೇ ಶೋಧನೆ ಯೇಸುವಿಗೆ ಪ್ರಪಂಚದ ವೈಭವವನ್ನು ತೋರಿಸಿದ್ದು. ಯೇಸು ಪ್ರಪಂಚದ ವೈಭವದಿಂದ ಆಕರ್ಷಿತರಾದ್ರು.
Yeah, he had to be tempted like
ನಮ್ಮ ಹಾಗೆ ಯೇಸು ಶೋಧನೆಗೊಳಗಾದ್ರು.
All three cases he rejected it by saying God's word says something.
ಈ ಎಲ್ಲಾ ಮೂರು ಪ್ರಕರಣಗಳಲ್ಲಿ ಯೇಸು ಅದನ್ನು ತಿರಸ್ಕರಿಸಿ ದೇವರ ವಾಕ್ಯವನ್ನು ಉಲ್ಲೇಖಿಸಿದರು.
He overcame temptation.
ಹಾಗೆ ಯೇಸು ಶೋಧನೆಯನ್ನು ಜಯಿಸಿದರು.
And when the devil quoted a scripture to him,
ಸೈತಾನನು ವಚನವನ್ನು ತೋರಿಸಿದಾಗ,
in Matthew 4:6,
ಮತ್ತಾಯ 4:6,
he quoted another scripture.
ಯೇಸು ಮತ್ತೊಂದು ವಚನವನ್ನು ತೋರಿಸಿದರು.
Teaching us that one scripture alone can also lead us astray.
ಅದು ನಮಗೆ ಕಲಿಸೋದೇನಪ್ಪ ಅಂದ್ರೆ ಕೇವಲ ಒಂದು ವಚನವು ನಮ್ಮನ್ನ ಬೇರೆ ಕಡೆಗೆ
ನಡೆಸಬಿಡುತ್ತದೆ.
ಅದನ್ನ ನಾವು ಮತ್ತೊಂದು ವಚನದೊಟ್ಟಿಗೆ
ಹೋಲಿಸಿದಾಗ
ಈ ಮೂಲಭೂತ ಪಾಠಗಳನ್ನು ನಾವು ಕಲಿತುಕೊಳ್ಳೋಣ.
The first pages of Matthew's gospel.
ಮತ್ತಾಯನು ಬರೆದ ಸುವಾರ್ತೆಯ ಮೊದಲ ಹಾಳೆಯಲ್ಲಿ.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.